ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಯೇಸುವೇ ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಸಮಯದಿ ಕೂರುವಾಗಿರು, ನಿಮ್ಮನ್ನು ಪ್ರಾರ್ಥಿಸುವ ಸಮಯದಿ ದೇವರಾಗಿರು.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ 2:1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸುಸ್ವಾಗತಗಳನ್ನು ಬಯಸ್ತಕ್ಕಂಥವನಾಗಿದ್ದೇನೆ. ಆತ್ಮೀಯ ಪ್ರಿಯ ಕೇಳುಗರೆ, ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ವಿಶೇಷವಾಗಿ 7 ಉಪದ್ರವಗಳು ಮತ್ತು ನೀತಿವಂತರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಕಳೆದ ದಿನಗಳಲ್ಲಿ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಇವತ್ತಿನ ದಿನದಲ್ಲಿ ಹೊಸ ಒಂದು ವಿಚಾರದೊಂದಿಗೆ ಹೊಸ ವಿಚಾರಗಳನ್ನು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವಂತಹ ಮತ್ತೊಂದು ವಿಷಯವೇನೆಂದರೆ ಕ್ರಿಸ್ತನ 2. ಕ್ರಿಸ್ತನ 2 ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ಅದರಲ್ಲೂ ಸಹ ವಿಶೇಷವಾದಂಥ ಪುನರುತ್ಥಾನ, ನಂತರ ಕ್ರಿಸ್ತನು 2 ಬರುವಾಗ ನಡೆಯುವಂತಹ ಪುನರುತ್ಥಾನಗಳ ಬಗ್ಗೆ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಇರುವಂತಹ ಸ್ಥಳದಲ್ಲಿಯೇ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಪರಿಶುದ್ಧಾತ್ಮನ ಮಾರ್ಗದರ್ಶನವಿಲ್ಲದೆ, ಆತನ ನಡೆಸುವಿಕೆಯಿಲ್ಲದೆ ನಾವು ಈ ಲೋಕದಲ್ಲಿ ಯಾವುದೇ ಸತ್ಯವನ್ನು ನಮ್ಮ ಸ್ವಂತ ಬಲದಿಂದ, ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಇವತ್ತಿನ ದಿನದ ಸಂದೇಶವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ನಿನ್ನ ಕೃಪೆಯಿಂದಲೇ ನಾವು ಈ ಲೋಕದಲ್ಲಿ ಇನ್ನೂ ಬದುಕುಳಿದಿದ್ದೇವೆ. ಅಪ್ಪ, ಈ ಸಮಯದಲ್ಲಿ ನಿನ್ನ ಬರೋಣದ ವಿಚಾರವಾಗಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನಿನ್ನ ಬರೋಣ ಹೇಗಿರ್ತಕ್ಕಂಥದ್ದಾಗಿದೆ, ದುಷ್ಟರಿಗೆ ಏನು ಸಂಭವಿಸ್ತಕ್ಕಂಥದ್ದಾಗಿದೆ, ನೀತಿವಂತರಿಗೆ ಏನು ಸಂಭವಿಸ್ತಕ್ಕಂಥದ್ದಾಗಿದೆ, ಈ ಒಂದು ಆಳವಾದ ಸತ್ಯವನ್ನು ಕೇಳುಗರ ಹೃದಯದಲ್ಲಿ ನೀನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಈ ಒಂದು ಸಂದೇಶ ಕೇಳುಗರಿಗೆ ಒಂದು ನಿರೀಕ್ಷೆಯನ್ನು, ಒಂದು ಭರವಸೆಯನ್ನು ಕೊಡುವುದರ ಮೂಲಕವಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡತಕ್ಕಂತಹ ಒಂದು ಸಂದೇಶವಾಗುವಾಗೆ ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ 2 ಮೊದಲು 7 ಉಪದ್ರವ ಬರ್ತಕ್ಕಂಥದ್ದಾಗಿದೆ. ಈ 7 ಉಪದ್ರವದ ಮುಗಿಯುವ ಸಮಯದಲ್ಲಿ ಒಂದು ವಿಶೇಷವಾದಂತಹ ಪುನರುತ್ಥಾನ ನಡೀತಕ್ಕಂಥದ್ದಾಗಿದೆ. ಈ ವಿಶೇಷವಾದಂತಹ ಪುನರುತ್ಥಾನ ಯಾರಿಗೆ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 1:7 ನೋಡಬೇಕಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಬರುವಾಗ ಎಲ್ಲರ ಕಣ್ಣುಗಳು ಆತನನ್ನು ನೋಡುವಂಥದ್ದಾಗಿದೆ. ವಿಶೇಷವಾಗಿ ಆತನನ್ನು ಹಿರಿದವರು ಸಹ ಆತನನ್ನು ಕಾಣುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆತನನ್ನು ಹಿರಿದವರು ಅಂದರೆ ಆತನನ್ನು ಶಿಲುಬೆಗಾಕಿ, ಆತನನ್ನು ನಿಂದಿಸಿ, ಆತನ ವಿಚಾರವಾಗಿ ಅನೇಕ ರೀತಿಯ ಕ್ರೂರವಾದಂತಹ ವಿಚಾರಗಳನ್ನು ತಿಳಿಸಿದಂತಹ ಜನಗಳನ್ನು ದೇವರು ವಿಶೇಷ ಪುನರುತ್ಥಾನದಲ್ಲಿ ಎಬ್ಬಿಸುವಂತವನಾಗಿದ್ದಾನೆ. ಇದಕ್ಕೂ ಮೊದಲು 7 ಉಪದ್ರವ ಈ ಲೋಕದ ಮೇಲೆ ಬರ್ತಕ್ಕಂಥದ್ದಾಗಿದೆ. ಈ 7 ಉಪದ್ರವದ ಸಂದರ್ಭದಲ್ಲಿ, ವಿಶೇಷವಾಗಿ 7 ಉಪದ್ರವ ಸಂದರ್ಭದಲ್ಲಿ ಪ್ರಕಟಣೆ ಪುಸ್ತಕ 16:17-18 ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದಲ್ಲದೆ ಮಹಾಭೂಕಂಪವಾಯಿತು, ಮನುಷ್ಯರು ಭೂಮಿಯ ಮೇಲೆ ಇದ್ದಂದಿನಿಂದ ಅಂತಹ ದೊಡ್ಡ ಭೂಕಂಪ ಇನ್ನೆಂದೂ ಸಹ ಉಂಟಾಗುವುದಿಲ್ಲ. ಆ ರೀತಿಯಾದಂತಹ ಒಂದು ಭೂಕಂಪ ಬರತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಆಕಾಶವು ತೆರೆದಂತೆಯೂ ಹಾಗೂ ಮುಚ್ಚಿದಂತೆಯೂ ಕಾಣುವಂಥದ್ದಾಗಿದೆ. ದೇವರ ಸಿಂಹಾಸನದಿಂದ ಆತನ ಮಹಿಮೆ ಮತ್ತು ವೈಭವವು ಮಿಂಚಿನಂತೆ ಹೊಳೆಯುವಂಥದ್ದಾಗಿದೆ. ಪರ್ವತಗಳು ಬಿರುಗಾಳಿಗೆ ಸಿಕ್ಕಿದ ಹುಲ್ಲಿನಂತಾಗ್ತಕ್ಕಂಥದ್ದಾಗಿದೆ. ಅವೆಲ್ಲವೂ ಸಹ ಅದುರುವಂಥದ್ದಾಗಿದೆ. ಬಂಡೆಗಳು ಅತ್ತಿನಿತ್ತ ಹೋರಾಡ್ತಕ್ಕಂಥದ್ದಾಗಿದೆ, ಉರುಳಾಡುವಂಥದ್ದಾಗಿದೆ. ಎಲ್ಲ ಕಡೆಗಳಲ್ಲಿಯೂ ಅನೇಕ ರೀತಿಯ ವಿಚಾರಗಳು ಬಿದ್ದು ಹೋಗಿರ್ತಕ್ಕಂಥದ್ದಾಗಿದೆ. ಸಮಸ್ತ ಲೋಕವೇ ಕಡಲಿನ ಅಲೆಗಳಂತೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಒದ್ದಾಡುವಂಥದ್ದಾಗಿದೆ. ಅದರ ಮೇಲ್ಮೈ ಒಡೆದು ಹೋಗುವಂಥದ್ದಾಗಿದೆ. ಸಮುದ್ರದ ಅಸ್ಥಿವಾರವು ಎಲ್ಲವೂ ಸಹ ಕದಲಿ ಹೋಗ್ತಕ್ಕಂಥದ್ದಾಗಿದೆ. ಲೋಕದ ಅಸ್ಥಿವಾರವು ನಾಶವಾದಂತೆ ಕಂಡುಬರುವಂಥದ್ದಾಗಿದೆ. ಪರ್ವತ ಶ್ರೇಣಿಗಳು ಮುಳುಗಿ ಹೋಗುವಂತೆವಾಗಿದೆ. ಜನವಸತಿ ಇದ್ದಂತಹ ದೀಪಗಳು ಕಾಣದಂತಾಗ್ತಕ್ಕಂಥದ್ದಾಗಿದೆ. ಸೋದೋಮಿನಂತೆ ದುಷ್ಟತನಕ್ಕೆ ಹೆಸರುವಾಸಿಯಾಗಿದ್ದಂತಹ ಸಮುದ್ರದ ಬಂದರುಗಳು, ಪಟ್ಟಣಗಳು ಸುನಾಮಿಯಂತಹ ಚಂಡಮಾರುತದಿಂದ ಮುಳುಗಿ ಹೋಗುವಂಥದ್ದಾಗಿದೆ. ದೊಡ್ಡ ಆಣೆಕಲ್ಲಿನ ಮಳೆ ಸುರಿಯುವಂಥದ್ದಾಗಿದೆ. ಒಂದೊಂದು ಹೆಚ್ಚು ಕಡಿಮೆ 4 ಮಣ ತೂಕವಾಗಿರತಕ್ಕಂಥದ್ದಾಗಿದೆ. ಇವುಗಳಿಂದ ಲೋಕವು ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 16:19-20 ನಾವು ಓದುವುದಾದರೆ ಈ ವಿಚಾರಗಳನ್ನೆಲ್ಲ ನಾವು ನೋಡಬಹುದಾಗಿದೆ. ಪ್ರಿಯ ಕೇಳುಗರೆ, ಸಮುದ್ರದ ಬಂದರುಗಳಲ್ಲಿ ಅನೇಕ ರೀತಿಯ ಪಾಪ ಬರ್ತಕ್ಕಂಥದ್ದಾಗಿದೆ. ಅನೇಕ ರೀತಿಯ ದುಷ್ಟತನ, ಅನೇಕ ರೀತಿಯ ಪಾಪದ ಕೃತ್ಯಗಳು ಈ ಒಂದು ಕಡಲ ತೀರದಲ್ಲಿ ನಡೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಆ ಸಮುದ್ರಗಳನ್ನು, ಆ ಭೂಮಿಯನ್ನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥನಾಗಿದ್ದಾನೆ. ಪರಲೋಕದಿಂದ ಆನೆಕಲ್ಲಿನ ಮಳೆ ಬೀಳುವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಒಂದೊಂದು ಆ ಒಂದು ಕಲ್ಲು ಎಷ್ಟಿರ್ತಕ್ಕಂಥದ್ದಾಗಿದೆ ಅಂದರೆ ಹೆಚ್ಚು ಕಡಿಮೆ 4 ಮಣದ ತೂಕದಷ್ಟಿರ್ತಕ್ಕಂಥದ್ದಾಗಿದೆ. ಅದು ಆಕಾಶದಿಂದ ಭೂಮಿಗೆ ಬೀಳುವಾಗ ಆ ಭೂಮಿ ಯಾವ ರೀತಿಯಲ್ಲಿ ಕಂಪಿಸ್ತಕ್ಕಂಥದ್ದಾಗಿದೆ, ನಾವು ಅವುಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾದಂಥ ಘಟನೆ ಈ ಲೋಕದಲ್ಲಿ ನಡೆಯುವಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿಯೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 16:15-17 ತನಕ ನಾವು ಓದುವುದಾದರೆ, ಇದಲ್ಲದೆ ಭೂರಾಜರುಗಳು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳಿಗೂ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕುಳಿತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಆಪವು ಕಾಣಿಸುವ ಮಹಾದಿನವು ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂದು ಹೇಳುವಂತರಾಗಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ದುಷ್ಟರು ಹೇಳುವಂತಹ ವಿಚಾರವೇನೆಂದರೆ, ಅನೇಕ ಪ್ರಭುಗಳಿರ್ತಕ್ಕಂಥವರಾಗಿದ್ದಾರೆ, ಅನೇಕ ಸಹಸ್ರಾಧಿಪತಿಗಳಿರ್ತಕ್ಕಂಥವರಾಗಿದ್ದಾರೆ, ಐಶ್ವರ್ಯವಂತರಿರ್ತಕ್ಕಂಥವರಾಗಿದ್ದಾರೆ, ಪರಾಕ್ರಮಶಾಲಿಗಳಿರ್ತಕ್ಕಂಥವರಾಗಿದ್ದಾರೆ, ಎಲ್ಲ ರೀತಿಯ ಜನಾಂಗಗಳಿರ್ತಕ್ಕಂಥವರಾಗಿದ್ದಾರೆ. ಅವರು ಹೇಳುವಂತಹ ವಿಚಾರವೇನೆಂದರೆ, ಸಿಂಹಾಸನ ಮೇಲೆ ಕುಳಿತಿರ್ತಕ್ಕಂತಹ ಕ್ರಿಸ್ತರು ನಮ್ಮನ್ನು ಮರೆ ಮಾಡಿರಿ ಎಂಬುದಾಗಿ ಯಾರನ್ನು ಬೇಡಿಕೊಳ್ತಕ್ಕಂಥವರಾಗಿದ್ದಾರೆ ಅಂದರೆ, ಬೆಟ್ಟಗಳನ್ನು, ಗುಡ್ಡಗಳನ್ನು, ಮರಗಳನ್ನು, ಬಂಡೆಗಳನ್ನು ಕೇಳಿಕೊಳ್ತಕ್ಕಂಥವರಾಗಿದ್ದಾರೆ. ಒಂದು ಕಾಲದಲ್ಲಿ ಇವರು ದೇವರ ಕೋಪಕ್ಕೆ ಒಳಗಾಗಬಾರದು ಎಂದರೆ ಸೃಷ್ಟಿಕರ್ತನನ್ನು ಆರಾಧಿಸಬೇಕಾಗಿತ್ತು. ಸೃಷ್ಟಿಕರ್ತನನ್ನು ಮುಂದೆ ಅಡ್ಡಬಿದ್ದು ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಪಾಡು ಎಂಬುದಾಗಿ ತಮ್ಮ ಪಾಪಗಳನ್ನು ಹರಕಿಟ್ಟು ಬಿಟ್ಟುಬಿಡಬೇಕಾಗಿತ್ತು. ಆದರೆ ಕೊನೆಯಲ್ಲಿ ಸೃಷ್ಟಿಕರ್ತನು ಬರುವಾಗ ಈ ರಕ್ಷಣೆಗೋಸ್ಕರ ಯಾರನ್ನ ಕರೀತಕ್ಕಂಥವರಾಗಿದ್ದಾರೆ ಅಂದರೆ, ಸೃಷ್ಟಿ ವಸ್ತುಗಳನ್ನು ಕರೀತಕ್ಕಂಥದ್ದಾಗಿದೆ. ಸೃಷ್ಟಿಕರ್ತನನ್ನು ಮರೆತ ಕಾರದಿಂದ ಅವರು ಸೃಷ್ಟಿಯನ್ನು ಆರಾಧಿಸಿದ ನಿಮಿತ್ತವಾಗಿ ಈಗ ಆ ಸೃಷ್ಟಿಯ ಬಳಿಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಸಮಸ್ತ ಸೃಷ್ಟಿಯು ಕ್ರಿಸ್ತನ ಮುಂದೆ ಇದೆ, ಆತನೇ ಸೃಷ್ಟಿಕರ್ತ ಎನ್ನುವುದನ್ನು ಈ ಜನಗಳು ಮರೆತು ಬಿಟ್ಟಿರ್ತಕ್ಕಂಥವರಾಗಿದ್ದಾರೆ. ಅಪಹಾಸ್ಯದ ತಮಾಸೆಗಳು ನಿಂತು ಹೋಗ್ತಕ್ಕಂಥವರಾಗಿದ್ದೇವೆ. ಸುಳ್ಳಿನ ತುಟಿಗಳು ಮೌನವಾಗ್ತಕ್ಕಂಥದ್ದಾಗಿದೆ. ಶಸ್ತ್ರಾಸ್ತ್ರಗಳ ಗರ್ಜನೆ, ಯುದ್ಧದ ಕೋಲಾಗಲ, ಗದ್ದಲದಲ್ಲಿ ತುಡಿದಾಡುವವರ ಮೆಟ್ಟಿಲುಗಳು ರಕ್ತದಲ್ಲಿ ಹೊರಳಾಡುವಂಥದ್ದಾಗಿದೆ. ಉಡುಪುಗಳು ಹಾಗಾಗಿ ಆಹಾರವಾಗಿ ಸುಟ್ಟು ಹೋಗುವವು ಎಂಬುದಾಗಿ ಯಶಾಯನ ಪ್ರವಾದನ ಗ್ರಂಥ 9:5 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಂತಹ ಒಂದು ಭಯಂಕರವಾದಂತಹ ಕೋಪಕ್ಕೆ ಜನಗಳು ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳಿದಂತಹ ಒಂದು ಭಯಂಕರವಾದಂತಹ ವಿಚಾರವನ್ನು ನಾವು ಗಮನಿಸಬೇಕು. ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾಕೆ ವಿಶೇಷವಾದಂತಹ ಪುನರುತ್ಥಾನ ಇರತಕ್ಕಂಥದ್ದಾಗಿದೆ, ಯಾಕೆ ಆತನನ್ನು ಹಿರಿದಂಥವರು ಸಹ ನೋಡುವಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಗಮನದಲ್ಲಿಟ್ಟು ಧ್ಯಾನಿಸುವುದಾದರೆ, ಕ್ರಿಸ್ತನು ಅವಮಾನಪಟ್ಟಾಗ ಆತನು ಅಪಹಾಸ್ಯ ಮಾಡಿದವರು ರೋಮಾಂಚಕರ ಶಕ್ತಿಯಿಂದ ಅವರ ಮನಸ್ಸಿಗೆ ನೋವು ಉಂಟು ಮಾಡಿದಂಥ ಮಾತುಗಳನ್ನು ನೆನಪಿಗೆ ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಮಹಾಯಾಜಕನು ಮಾತನಾಡಲು ಆಜ್ಞಾಪಿಸಿದಾಗ ಅವನು ಗಂಭೀರವಾಗಿ ಹೀಗೆ ನುಡಿದನು, ಏನೆಂದರೆ ಮತ್ತಾಯನು ಬರೆದ ಸುವಾರ್ತೆ 26:64 ವಚನಗಳನ್ನು ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನರಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂಬುದಾಗಿ ಯೇಸು ಸ್ವಾಮಿ ಅಂದು ಮಹಾಯಾಜಕನಿಗೆ ತಿಳಿಸಿದಂತಹ ವಿಚಾರವನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗ್ತಕ್ಕಂಥದ್ದಾಗಿದೆ. ಯಾಕೆ ಇರಿದವರು ಸಹ ಆತನನ್ನು ನೋಡುವಂಥವರಾಗಿದ್ದಾರೆ, ಸ್ವಲ್ಪ ಸಮಯ ದೇವರು ಅವರನ್ನು ಸಮಾಧಿಯಿಂದ ಎಬ್ಬಿಸುವಂಥವನಾಗಿದ್ದಾನೆ, ಆತನನ್ನು ನೋಡಿ ಅವರು ಹೆದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ. ಅಯ್ಯೋ, ಆ ದಿನದಲ್ಲಿ ನಾವು ಈತನನ್ನು ಸಿಲುಬೆಗಾಕಿದ್ದೆವು, ಆ ದಿನದಲ್ಲಿ ಮೆಸ್ಸಾಯನನ್ನು ನಾವು ತಿರಸ್ಕರಿಸಿದ್ದೆವು ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಆಗ ಅವರು ಆತನ ಮಹಿಮೆಯನ್ನು ನೋಡುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿಯೇ ಅವರು ಯೇಸು ಸ್ವಾಮಿ ಎರಡನೇ ಸಾರಿ ಬರುವಾಗ ಆ ಸಿಂಹಾಸನ ಮೇಲೆ ಕೂತಿರುವಂತಹ ಆ ಒಂದು ಮಹಿಮೆಯನ್ನು ನೋಡುವಂಥವರಾಗಿದ್ದಾರೆ. ದೇವರ ಬಳಗಡೆಯಲ್ಲಿ ಆತನು ಕುಳಿತಿರುವುದನ್ನು ಅವರು ನೋಡಬೇಕಾಗ್ತಕ್ಕಂಥದ್ದಾಗಿದೆ. ದೇವರ ಮಗನು ಎಂಬ ಆತನ ಹೇಳಿಕೆಯನ್ನು ಅಪಹಾಸ್ಯ ಮಾಡಿದರು ಆ ದಿನದಲ್ಲಿ. ಈಗ ಆತನನ್ನು ನೋಡಿ ಅವರೆಲ್ಲರೂ ಸಹ ಮೂಕರಾಗುವಂಥವರಾಗಿದ್ದಾರೆ. ವಿಶೇಷವಾಗಿ ಅಹಂಕಾರಿಯಾದಂತಹ ಹೆರೋದನು ಆತನ ರಾಜವೈಭವದ ಬಿರುದನ್ನು ಕೇಳಿ ಅಪಹಾಸ್ಯ ಮಾಡಿದನು, ನೀನು ರಾಜನೋ ಎಂಬುದಾಗಿ ಹೇಳಿ ಅಪಹಾಸ್ಯ ಮಾಡಿದನು. ಮತ್ತು ಅಪಹಾಸ್ಯ ಮಾಡುತ್ತಿದ್ದ ಸೈನಿಕರಿಗೆ ಆತನಿಗೆ ಕಿರೀಟವನ್ನು ತೊಡಿಸಿರಿ, ರಾಜನನ್ನಾಗಿ ಮಾಡಿರಿ ಎಂದು ಆಜ್ಞಾಪಿಸಿದನು. ಮುಳ್ಳಿನ ಕಿರೀಟವನ್ನು ಆತನ ತಲೆಗೆ ಹಾಕಿ ಅಪಹಾಸ್ಯ ಮಾಡಿದರು. ದುಷ್ಟರ ಕೈಗಳಿಂದ ಆತನ ದೇಹದ ಮೇಲೆ ನೇರಳೆ ನಿಲುವಂಗೆಯನ್ನು ತೊಡಿಸಿದರು. ನಾವು ನೋಡತಕ್ಕಂಥವರಾಗಿದ್ದೇವೆ ಹೆರೋದ ಯಾವ ರೀತಿಯಲ್ಲಿ ಆತನನ್ನು ಅಪಹಾಸ್ಯ ಮಾಡಿದನು ಎಂಬುದಾಗಿ. ಅನೇಕ ಅದ್ಭುತಗಳನ್ನು ಮಾಡು ಎಂಬುದಾಗಿ ಅನೇಕ ಅಪಹಾಸ್ಯಗಳನ್ನು ಮಾಡಿದನು. ಆದರೆ ದೇವರು ಎರಡನೇ ಸಾರಿ ಬರುವಾಗ ಆತನನ್ನು ಎಬ್ಬಿಸ್ತಕ್ಕಂಥರಾಗಿದ್ದಾರೆ. ಆತನು ನಿಜವಾಗಿ ರಾಜಾದಿ ರಾಜನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅವರನ್ನು ದೇವರು ಹೆಬ್ಬಿಸುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ವಿಶೇಷವಾದಂಥ ಪುನರುತ್ಥಾನ ಇರತಕ್ಕಂಥದ್ದಾಗಿದೆ. ಅವನ ಪವಿತ್ರ ಹುಬ್ಬಿನ ಮೇಲೆ ಮುಳ್ಳಿನ ಕಿರೀಟಗಳನ್ನಿಟ್ಟರು ಮತ್ತು ಅವನ ಪ್ರತಿವಿರೋಧವಿಲ್ಲದ ಕೈಗಳಲ್ಲಿ ನಕಲಿ ರಾಜದಂಡವನ್ನು ಹಿರಿಸಿ ಧರ್ಮ ನಿಂದನೆಯ ಅಪಹಾಸ್ಯದಿಂದ ಅವನ ಮುಂದೆ ತಲೆಬಾಗಿದರು. ಯೇಸು ಸ್ವಾಮಿಯನ್ನು ಒಡೆದು ಹುಗಳಿದರು. ಆಗ ಅವನು ಚುಚ್ಚುವ ನೋಟವನ್ನು ಎದುರಿಸಲಾಯಿತು. ತಿರುಗಿ ಆತನ ಪ್ರಸನ್ನತೆಯ ಪ್ರಜ್ವಲಿಸುವ ಬೆಳಕಿನ ಪ್ರಭಾವವನ್ನು ನೋಡಲಾಗದೆ ಪಲಾಯನ ದಿನದಂದು ಆತನ ಕೈಕಾಲುಗಳಿಗೆ ಮೊಳೆಯನ್ನು ಹೊಡೆದವರು, ಆತನ ಪಕ್ಕಿಗಳಿಗೆ ಈಟಿಯನ್ನು ಚುಕ್ಕಿದಂತಹ ಸೈನಿಕರು ಆ ಗುರುತನ್ನು ಭಯದಿಂದ ಪಶ್ಚಾತ್ತಾಪದಿಂದ ನೋಡುವಂಥವರಾಗಿದ್ದಾರೆ. ಅವರಿಗೆ ಎಲ್ಲವೂ ಸಹ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಅಯ್ಯೋ, ಆ ದಿನದಲ್ಲಿ ಇವನೇ ನಮ್ಮ ಮೆಸ್ಸಾಯನು, ಅಯ್ಯೋ ಆ ದಿನದಲ್ಲಿ ಇವನೇ ನಮ್ಮ ರಕ್ಷಕನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಇದನ್ನು ಅಪಹಾಸ್ಯನಿಂದ ಗುರಿಪಡಿಸಿದೆವು, ಇದನ್ನು ರಾಜಾದಿರಾಜನು ಎಂಬುದನ್ನು ಅರಿತುಕೊಳ್ಳದೆ ಹೋದೆವು, ಅಯ್ಯೋ ಎಂಬುದಾಗಿ ಕಣ್ಣೀರಿನಿಂದ ಹೆದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ. ಹೆರೋದನು ಅನೇಕ ಸೈನಿಕರು ಅಂದು ಈತನಿಗೆ ನಾನು ಪಕ್ಕೆ ಹೆಲುಬಿನಲ್ಲಿ ಚುಚ್ಚಿದೆ, ಈತನಿಗೆ ಮುಳ್ಳಿನ ಕಿರೀಟವನ್ನು ನಾನು ತೊಡಿಸಿದೆ, ಈತನಿಗೆ ಮೊಳೆಗಳಿಂದ ನಾನು ಹೊಡೆದೆ ಎಂಬುದಾಗಿ ಆ ಒಂದು ವಿಶೇಷ ಪುನರುತ್ಥಾನದಲ್ಲಿ ಹೇಳುವಂತಹ ಹೆರೋದ ಪಿಲಾತ ಅನೇಕ ಸೈನಿಕರು ಅನೇಕರು ಹೀಯಾಳಿಸಿದಂಥರು ಆತನನ್ನು ನೋಡಿ ಹೆದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೇ, ಈ ರೀತಿಯಾದಂಥ ಒಂದು ಪುನರುತ್ಥಾನ ಕ್ರಿಸ್ತನು ಬರುವಂಥ ಸಮಯದಲ್ಲಿ ಸ್ವಲ್ಪ ಕಾಲ ನಡೆಯುವಂಥದ್ದಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಭೀಕರ ಅಸಾಮಾನ್ಯತೆಯಿಂದ ಯಾಜಕರು ಮತ್ತು ಆಡಳಿತಗಾರರು ಕಲ್ವಾರಿ ಬೆಟ್ಟದ ಮೇಲಿನ ಘಟನೆಗಳನ್ನು ನೆನಪಿಸಿಕೊಳ್ಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೇ, ಯಾಕೆ ಅಂದು ಆ ಒಂದು ಗೆಸ್ಸೆಮನಿ ತೋಟದಲ್ಲಿ ಆ ಹಿರಿಸಭೆಯ ನಾಯಕರು ಮತ್ತು ಅನೇಕ ಯಾಜಕರು ಮಹಾಯಾಜಕರು ಅವರನ್ನು ಹಿಡಿದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಆ ಒಂದು ಹಿರಿಸಭೆಯ ಮುಂದೆ ನಿಲ್ಲಿಸಿ ಅವನಿಗೆ ಅನೇಕ ವಿಧವಾದಂತಹ ಮಾತುಗಳನ್ನು ಹಾಡ್ತಕ್ಕಂಥವರಾಗಿದ್ದಾರೆ, ಆತನನ್ನು ನಾಶ ಮಾಡಬೇಕೆಂಬುದಾಗಿ ಯೋಚಿಸ್ತಕ್ಕಂಥವರಾಗಿದ್ದಾರೆ. ಈಗ ಅವರಿಗೆ ಎಲ್ಲವೂ ಸಹ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಆ ದಿನದಲ್ಲಿದ್ದಂತಹ ಕಾಯಫಸ್, ಹಣ್ಣ ಅಂತಕ್ಕಂತಹ ಯಾಜಕರು ಮತ್ತು ಮಹಾಯಾಜಕರಿಗೆ ವಿಶೇಷವಾಗಿ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಅಂದು ಈತನನ್ನು ನೋಡಿ ನೀನು ಮನುಷ್ಯಕುಮಾರನು, ನೀನು ರಾಜನು, ನೀನು ದೇವಪುತ್ರನು ಎಂಬತಕ್ಕಂತಹ ಪ್ರಶ್ನೆಯನ್ನು ಕೇಳಿದರು. ಆದರೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯ ಒಂದು ವಿಚಾರವಾಗಿ ನಾವು ನೋಡುವುದಾದರೆ 26:64 ವಚನದಲ್ಲಿ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನರಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ಹೇಳಿದಂತಹ ಆ ಒಂದು ವಿಚಾರವನ್ನು ಯಾಜಕರು, ಅವತ್ತು ಆ ಒಂದು ಹಿರಿಸಭೆಯಲ್ಲಿದ್ದಂತಹ ಅನೇಕ ನಾಯಕರು ಯೇಸು ಸ್ವಾಮಿಯನ್ನು ನೋಡಿ ಯೋಚಿಸ್ತಕ್ಕಂಥವರಾಗಿದ್ದಾರೆ. ಎಂತಹ ಅದ್ಭುತವಾದಂಥ ದೃಶ್ಯ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಕ್ರಿಸ್ತನನ್ನು ನಾವು ಯಾವತ್ತಿಗೂ ಸಹ ತಿರಸ್ಕರಿಸಬಾರದು. ಆತನ ವಿಚಾರವಾಗಿ ಸತ್ಯ ಬಂದಿದೆ, ಆತನು ರಕ್ಷಕನು ಎಂಬುದಾಗಿ ನೀವು ಕೇಳಿ ಬಂದಂಥ ಪಕ್ಷದಲ್ಲಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳ್ರಿ. ಆತನು ನಿಮ್ಮ ರಕ್ಷಿಸ್ತಕ್ಕಂಥನಾಗಿದ್ದಾನೆ. ಆದರೆ ಅವತ್ತು ಹಿರಿಸಭೆಯ ನಾಯಕರು, ರೋಮನ್ ಅಧಿಕಾರಿಗಳು, ಅನೇಕ ವಿಧವಾದಂತಹ ಎರೋದ, ಪಿಲಾತ, ಇನ್ನೂ ಅನೇಕ ಜನರು ಆತನನ್ನು ಅಪಹಾಸ್ಯಪಡಿಸಿದರು, ಆತನನ್ನು ಕೊರಟೆಗಳಿಂದ ಒಡೆಸಿದರು, ಆತನನ್ನು ಸಿಲುಬೆಗೆ ಹಾಕಿದರು, ಆತನನ್ನು ಹೀಯಾಳಿಸಿದರು, ಅಪಮಾನದಿಂದ ಗುರಿಪಡಿಸಿದರು, ಆತನ ಮೇಲೆ ಉಗುಳಿದರು, ಆತನ ಬಟ್ಟೆಗಳನ್ನು ಪಾಲು ಮಾಡಿಕೊಂಡರು. ಅವರೆಲ್ಲರಿಗೂ ಸಹ ಒಂದು ವಿಶೇಷವಾದಂಥ ಪುನರುತ್ಥಾನ ಇರತಕ್ಕಂಥದ್ದಾಗಿದೆ. ಆ ವಿಶೇಷವಾದಂಥ ಪುನರುತ್ಥಾನದಲ್ಲಿ ಅವರೆಲ್ಲರೂ ಸಹ ಎದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ, ಅವರೆಲ್ಲ ಕಣ್ಣೀರಿನಿಂದ ಗೋಳಾಡ್ತಕ್ಕಂಥವರಾಗಿದ್ದಾರೆ. ರಕ್ಷಣೆಯ ಒಂದು ಯೋಜನೆ ನಮಗೆ ಬಂದಿತ್ತು, ಈತನೇ ಮೆಸ್ಸಾಯನು ಅಂತಕ್ಕಂತಹ ಒಂದು ಸಂದೇಶ ನನಗೆ ಬಂದಿತ್ತು, ಅಯ್ಯೋ ಆ ದಿನದಲ್ಲಿ ನಾನು ತಿರಸ್ಕರಿಸಿದ ನಿಮಿತ್ತವಾಗಿ ನಾನು ನರಕಕ್ಕೆ ಹೋಗ್ತಕ್ಕಂಥವನಾಗಿದ್ದೇನಲ್ಲ ಅನ್ನುವಂತಹ ಆ ಒಂದು ದುಃಖ ವೇದನೆ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಆದರೆ ಪ್ರಿಯ ಕೇಳುಗರೆ, ಏನು ಮಾಡಲು ಸಾಧ್ಯವಿಲ್ಲ. ಆ ರೀತಿಯಾದಂತಹ ಒಂದು ಸಮಯ ನಮಗೂ ಬರ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಈ ದಿನದಲ್ಲಿ ಆತನ ಸುವಾರ್ತೆಯನ್ನು ತಿರಸ್ಕರಿಸಿ ಆತನ ಸೇವಕರು ತೆಗೆದುಕೊಂಡು ಬರ್ತಕ್ಕಂತಹ ಆ ಒಂದು ವಿಶೇಷವಾದಂತಹ ನಿತ್ಯ ಶುಭ ವರ್ತಮಾನವನ್ನು ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೋ, ಯೇಸು ಸ್ವಾಮಿಯ ವಿಚಾರವಾಗಿ ಹಲ್ಲಗಳಿತಕ್ಕಂಥವರಾಗಿದ್ದಾರೋ, ಯೇಸು ಸ್ವಾಮಿಯನ್ನು ಅಪಮಾನ ನಿಂದೆಗೆ ಗುರಿಪಡಿಸುವ ರೀತಿಯಲ್ಲಿ ಮಾತನಾಡ್ತಕ್ಕಂಥವರಾಗಿದ್ದಾರೋ, ಅವರೆಲ್ಲರಿಗೂ ಸಹ ಇದೇ ರೀತಿಯಾದಂತಹ ಒಂದು ವಿಚಾರ ಬರ್ತಕ್ಕಂಥದ್ದಾಗಿದೆ. ಆ ದಿನದಲ್ಲಿ ಎಲ್ಲರೂ ಸಹ ಎದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ, ಅಯ್ಯೋ ಈ ರಕ್ಷಕನನ್ನು ನಾನು ತಿರಸ್ಕರಿಸಿದ್ದೀನಲ್ಲ, ಇಂಥ ಒಬ್ಬ ಸೇವಕ ನನಗೆ ಬಂದು ಈ ಸುವಾರ್ತೆಯನ್ನು ಸಾರಿದನು, ಆದರೆ ನಾನು ತಿರಸ್ಕರಿಸಿದ ನಿಮಿತ್ತವಾಗಿ ಈ ದಿನದಲ್ಲಿ ಇಂತಹ ಅದ್ಭುತವಾದಂಥ ರಕ್ಷಣೆಯನ್ನು ಕಳೆದುಕೊಂಡು ನಾನು ನಿತ್ಯ ನರಕಕ್ಕೆ, ನಿತ್ಯ ನಾಶನಕ್ಕೆ ಹೋಗ್ತಕ್ಕಂಥವನಾಗಿದ್ದೇನಲ್ಲ ಅನ್ನುವ ರೀತಿಯಲ್ಲಿ ಅವರಲ್ಲಿ ಒಂದು ಭಯಂಕರವಾದಂತಹ ವೇದನೆ, ಯಾತನೆ ಬರ್ತಕ್ಕಂಥದ್ದಾಗಿದೆ. ಅದನ್ನು ಯಾರೂ ಸಹ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಇರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಯಾಜಕರು, ಆಡಳಿತಕಾರರು ಕಲ್ವಾರಿ ಬೆಟ್ಟದ ಮೇಲಿನ ಘಟನೆಯನ್ನು ನೆನಪಿಸಿಕೊಳ್ಳುವಂತರಾಗಿದ್ದಾರೆ. ಈ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ನಡುಗುವ ಭಯದ ಧ್ವನಿಯಿಂದ ಅವರು ಈ ಪೈಶಾಚಿಕ ಹರ್ಷೋದ್ಧಾರದಲ್ಲಿ ತಮ್ಮ ತಲೆಗಳನ್ನು ಅಲ್ಲಾಡಿಸುತ್ತಾ ಹೀಗೆ ಹಿಂದೆ ಉದ್ಗರಿಸಿದವರೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಇವನು ಇಸ್ರಾಯೇಲನ ಅರಸನಲ್ಲವೇ, ಈಗ ಸಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ನಾವು ಅವನಲ್ಲಿ ನಂಬಿಕೆ ಇಡುವಂಥವರಾಗಿದ್ದೇವೆ, ದೇವರಲ್ಲಿ ಭರವಸೆ ಇಟ್ಟುವವರಾಗಿದ್ದೇವೆ, ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಿಕೊಳ್ಳಲಿ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 27:42-43 ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಆ ರೀತಿಯಾಗಿ ಅವರು ಹೇಳಿದರು, ಆತನು ರಕ್ಷಕನಾದರೆ ಆ ಸಿಲುಬೆಯಿಂದ ಇಳಿದು ಬಂದು ಆತನನ್ನು ರಕ್ಷಿಸಿಕೊಳ್ಳಲಿ, ನಮ್ಮನ್ನು ರಕ್ಷಿಸಲಿ ಅಂತಕ್ಕಂತಹ ವಿಚಾರವನ್ನು ಅವರು ಹೇಳಿದರು. ಆತನ ಮೇಲೆ ನಾವು ಭರವಸೆ ಇಡ್ತೇವೆ, ಹಿಡಿದು ಬಾ ಎಂಬುದಾಗಿ ಆತನ ಮೇಲೆ ಅಪಾಸೆಯನ್ನು ಮಾಡಿದರು. ಆದರೆ ಆ ದಿನದಲ್ಲಿ ಅವರೆಲ್ಲರೂ ಸಹ ಕ್ರಿಸ್ತನನ್ನು ಎರಡನೇ ಸಾರಿ ನೋಡುವಾಗ ಎದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ. ಸಮಾಧಿಯಿಂದ ತೆರೆಯಲ್ಪಟ್ಟಂಥವರು, ಧೂಳಿನ ನೆಲದೊಳಗೆ ನಿದ್ರೆಯಿಂದ ಮಾಡುವವರು ಅನೇಕರು ಎಚ್ಚೆತ್ತುಕೊಂಡು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನೆಗೆ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು, ಕೆಲವರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಕ್ಕಂಥವರಾಗಿದ್ದಾರೆ, ಇನ್ನು ಕೆಲವರು ನಿಂದನೆಗೆ ತಿರಸ್ಕಾರಕ್ಕೆ ಅವರಿಗೆ ಪುನರುತ್ಥಾನ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ದಾನಿಯೇಲನ ಪುಸ್ತಕ 12:3 ನಾವು ನೋಡ್ತಕ್ಕಂಥವರಾಗಿದ್ದೇವೆ. 3ನೇ ದೂತನ ವರ್ತಮಾನದಲ್ಲಿ ನಂಬಿಕೆ ಇಟ್ಟಂತಹ ಮರಣ ಹೊಂದಿದವರೆಲ್ಲರೂ ಸಮಾಧಿಯಿಂದ ಎದ್ದು ಮೈಮೇಹುಳ್ಳ ಶರೀರವನ್ನು ಧರಿಸಿಕೊಂಡು ದೇವರು ತನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೊಂದಿಗೆ ಮಾಡಿಕೊಂಡಂಥ ಸಮಾಧಾನಕರ ಒಪ್ಪಂದವನ್ನು ಆತನ ಬಾಯಿಯಿಂದಲೇ ಕೇಳುವವರಾಗಿದ್ದಾರೆ. ಆತನು ಹಿರಿದವರು ಸಹ ಆತನನ್ನು ಕಾರುವಂತೆಯವರಾಗಿದ್ದಾರೆ. ಕ್ರಿಸ್ತನು ಸಾಯುವಾಗ ಅನುಭವಿಸಿದಂಥ ಯಾತನೆಯನ್ನು ವೇದನೆಯನ್ನು ಅಪಹಾಸ್ಯ ಮಾಡಿದವರು, ದೇವರ ಸತ್ಯ ಆತನ ಜನರನ್ನು ಬಹಳ ಕ್ರೂರವಾಗಿ ವಿರೋಧಿಸಿದವರು, ಕ್ರಿಸ್ತನ ಮಹಿಮೆ ನೋಡುವಂತೆ ಸ್ವಲ್ಪ ಕಾಲಕ್ಕೆ ಮಾತ್ರ ಅವರಿಗೆ ಪುನರುತ್ಥಾನ ಆಗುವಂಥದ್ದಾಗಿದೆ. ಅಲ್ಲದೆ ನಿಷ್ಠೆಯಿಂದ ವಿಧೇಯರಾದವರಿಗೆ ದೇವರು ಕೊಡುವ ಗೌರವವನ್ನು ನೋಡುವುದಕ್ಕಾಗಿ ಅವರನ್ನು ಆತನು ಹೆಬ್ಬಿಸುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನೀತಿವಂತರಿಗೆ ಕೊಡ್ತಕ್ಕಂಥ ಗೌರವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ದುಷ್ಟರು ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದಂತಹ ಜನಗಳು ಸಹ ಹೇಳ್ತಕ್ಕಂಥವರಾಗಿದ್ದಾರೆ, ಅವರೆಲ್ಲರೂ ಸಹ ಎದೆ ಬಡಿದುಕೊಳ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇವತ್ತು ನಿಮಗೆ ಸತ್ಯ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನೀವು ನೆನೆಸುವುದಾದರೆ ಈ ದಿನವೇ ಅಂಗೀಕರಿಸಿಕೊಂಡು ರಕ್ಷಣೆಗೆ ಪಾತ್ರರಾಗಿರಿ, ಇಲ್ಲ ಅಂದರೆ ಬರ್ತಕ್ಕಂತಹ ನಾಶನೆಗೆ ನೀವು ಒಳಗಾಗ್ತಕ್ಕಂಥವರಾಗಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಮುಂದುವರಿದು ಕ್ರಿಸ್ತನ ಎರಡನೇ ಬರೋಣದಲ್ಲಿ ನಡೀತಕ್ಕಂತಹ ಒಂದು ವಿಚಾರಗಳು ಏನು ಅನ್ನುವಂಥದ್ದನ್ನು ಮುಂದುವರೆದು ನಾವು ಕಲಿಯೋಣ. ಇವತ್ತು ಇಲ್ಲಿಗೆ ನಿಲ್ಲಿಸಿ ನಾವು ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನಿನ್ನ ಬರೋಣ ಶೀಘ್ರವಾಗಿದೆ. ನೀನು ಬರುವಾಗ ಅನೇಕ ಜನರು ಹೇಳ್ತಕ್ಕಂಥವರಾಗಿದ್ದಾರೆ, ಅದರಲ್ಲೂ ವಿಶೇಷವಾಗಿ ನಿನ್ನ ವಾಕ್ಯ ತಿಳಿಸುವಾಗೆ ಕೆಲವರು ನಿತ್ಯ ಜೀವಕ್ಕೂ, ಕೆಲವರು ನಿತ್ಯ ನಿಂದನೆಗೂ, ನಿತ್ಯ ತಿರಸ್ಕಾರಕ್ಕೂ ಹೇಳುವಂಥವರಾಗಿದ್ದಾರೆ ಎಂಬುದಾಗಿ. ಹೌದು ದೇವ, ನಾವು ನಿತ್ಯ ಜೀವಕ್ಕೋಸ್ಕರ ಹೇಳುವಾಗಿಯೂ ಅದಕ್ಕೋಸ್ಕರ ಜೀವಿಸುವಾಗೆ ನಮಗೆ ಸಹಾಯ ಮಾಡು. ನಿತ್ಯ ನಿಂದನೆಯಿಂದ ನಮ್ಮನ್ನು ತಪ್ಪಿಸು ಸ್ವಾಮಿ. ಅಪ್ಪ, ಈ ದಿನದಲ್ಲಿ ನಿನ್ನ ಮಕ್ಕಳು ಕ್ರಿಸ್ತನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಂಥ ಪಕ್ಷದಲ್ಲಿ, ಆತನೇ ರಕ್ಷಕನು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದಂಥ ಪಕ್ಷದಲ್ಲಿ ಸ್ವಾಮಿ ಅವರನ್ನು ನಿನ್ನ ಪರಲೋಕ ರಾಜ್ಯಕ್ಕೆ ನಡೆಸು. ಈ ಸತ್ಯದ ಮುಖಾಂತರವಾಗಿ ಇವತ್ತೇ ಅವರು ನಿನಗೆ ಹೃದಯವನ್ನು ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗಿ ಜೀವಿಸುವಾಗಿಯೂ ಬರ್ತಕ್ಕಂಥ ನಿತ್ಯ ನಾಶನದಿಂದ, ನಿತ್ಯ ತಿರಸ್ಕಾರದಿಂದ ತಪ್ಪಿಸಿಕೊಳ್ಳುವಾಗಿ ಅವರಿಗೆ ಸಹಾಯ ಮಾಡು. ಈ ಒಂದು ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವಾಗಿಯೂ, ಮನಃಶಾಂತಿಯನ್ನು ನೀಡಿ ನಿನ್ನ ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂಥ ಸತ್ಯವಾಗಿರುವಾಗಿ ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.